ಓಂ ಶ್ರೀ ಮಂಜುನಾಥಾಯ ನಮಃ. ಧರ್ಮಸ್ಥಳದ ಆರಾಧ್ಯ ದೈವನಾದ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಮಂದಿರದಲ್ಲಿ ಸ್ಮರಿಸುತ್ತಾ 41ನೆಯ ಸಂಚಿಕೆಯನ್ನು ಪ್ರಾರಂಭ ಮಾಡುತ್ತೇನೆ. ನಾನು ಶ್ರೀಮತಿ ಭಾರತಿ ನೇರಲ್ಕಟ್ಟಿ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆದ ಖಾವಂದರಾದ ಡಾ ಡಿ ವೀರೇಂದ್ರ ಹೆಗ್ಗಡೆಯವರ ಚೆನ್ನುಡಿ ಪುಸ್ತಕ ಭಾಗ 4 35ನೆಯ ಅಂಕಣ ಅಹಂಕಾರ ತ್ಯಜಿಸಿರಿ. ಈ ಜಗತ್ತು ಎಷ್ಟೊಂದು ವಿಶಾಲವಾಗಿದೆ. ಇಂತಹ ಅದ್ಭುತವಾದ ಜಗತ್ತನ್ನು ಸೃಷ್ಟಿಸಿದ ದೇವರು ಮನುಷ್ಯನನ್ನೂ ಸೃಷ್ಟಿ ಮಾಡಿದ. ಈ ಜಗತ್ತಿನ ನಿಸರ್ಗ ಸೌಂದರ್ಯವನ್ನು ಸವಿಯುತ್ತಾ ಬೆಳೆಯಲಿ ಎಂದು ಆಶಿಸಿದ. ಇಂತಹ ಮನುಷ್ಯನಲ್ಲಿ ಅನೇಕ ವಿಧವಾದ ಭಾವನೆಗಳು ಉದಯಿಸುತ್ತಾ ಬಂದವು. ಆಹಾರ, ನಿದ್ರೆ, ಭಯ ಇವೆಲ್ಲ ಇದ್ದಂತೆ ದಯೆ, ಪ್ರೀತಿ, ಕರುಣೆ, ಕ್ರೋಧ, ಜಗಳ, ಸಹಾನುಭೂತಿ ಎಲ್ಲಾ ಭಾವನೆಗಳು ಮನುಷ್ಯನ ಸ್ವಭಾವದಲ್ಲಿ ಬೆರೆತೋದುವು. ತನ್ನ ಸುತ್ತಲಿನ ಜನರನ್ನು ನೋಡಿದಾಗ ತಾನು ಅವರಂತೆ ಆಗಬೇಕು ಅನ್ನೋದು ಸಾಮಾನ್ಯ. ಆದರೆ ಈ ಮನುಷ್ಯನಿಗೆ ಅವ್ರಿಗಿಂತ ಒಂದು ಹೆಜ್ಜೆ ಮೇಲಾಗಬೇಕು ಅನ್ನುವಂತಹ ಅತಿಯಾದ ಆಸೆ. ತಾನು ಅವ್ರಿಗಿಂತ ಮೇಲಾಗಬೇಕು, ಉಳಿದವರೆಲ್ಲರೂ ತನಗಿಂತ ಕೆಳಗಿರಬೇಕು ಎಂಬ ಒಂದು ಆಸೆಯ ಫಲವಾಗಿ ಅಹಂ ಎನ್ನುವ ಭಾವ ಮನುಷ್ಯನಲ್ಲಿ ಹುಟ್ಟಿಕೊಂಡಿತು. ಇದನ್ನೇ ನಾವು ಅಹಂಕಾರ ಅಂತ ಹೇಳ್ತೀವಿ. ಜೀವನದ ಯಾವುದೇ ಕ್ಷೇತ್ರ ಇರಬಹುದು, ಅದರಲ್ಲಿ ಈ ತೆರನಾದಂತಹ ಅಹಂಕಾರ ಮನುಷ್ಯನಲ್ಲಿರತಕ್ಕಂತಹ ಕೋಮಲ ಭಾವನೆಯನ್ನ ನಾಶ ಮಾಡಿ ಕಠೋರತೆಗೆ ಅವಕಾಶವನ್ನು ಕೊಡುತ್ತದೆ. ಗ್ರೀಸ್ ದೇಶದಲ್ಲಿ ಮಹಾನ್ ತತ್ವಜ್ಞಾನಿಯಾಗಿದ್ದ ಸಾಕ್ರೆಟಿಸ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಹಂಕಾರಿಯಾದಂತಹ ಒಬ್ಬ ಜಮೀನ್ದಾರನಿಗೆ ಸೂಕ್ತ ಪಾಠ ಕಲಿಸಿದ ಪ್ರಸಂಗ ತುಂಬಾ ಸ್ವಾರಸ್ಯಕರವಾಗಿದೆ. ಅದರ ಒಂದು ಕಥೆಯನ್ನ ಈಗ ನಮ್ಮ ಶಾಲೆಯ 3ನೇ ವರ್ಗದ ವಿದ್ಯಾರ್ಥಿನಿ ಅನುಶ್ರೀ ತುಂಬರಗುದ್ದಿ ಇವಳ ತೊದಲು ನುಡಿಗಳಲ್ಲಿ ಕೇಳಿ.
ವೈಭವದ ಬಗ್ಗೆ ಎಲ್ಲಾ ಕಡೆಗೂ ಜಂಬಾ ಕುಚ್ಕೊಳ್ತಾ ಇದ್ದ. ತನ್ನ ಆಸ್ತಿ ಬಗ್ಗೆ ಒಂದು ಸಲ ಸಾಕ್ರೆಟಿಸ್ ಅನ್ನುವ ತತ್ವಜ್ಞಾನಿಯ ಹತ್ತಿರ ಬಂದು ಅಹಂಕಾರದಿಂದ ತನ್ನ ಬಗ್ಗೆ ತಾನೇ ಹೇಳಿಕೊಂಡ. ಆದರೆ ಜಾಣನಾದಂತಹ ಸಾಕ್ರೆಟಿಸ್ ಅವನಿಗೆ ಒಂದು ಪಾಠ ಕಲಿಸಬೇಕು ಅಂತ ವಿಚಾರ ಮಾಡಿದ. ಜಗತ್ತಿನ ಒಂದು ನಕ್ಷೆಯನ್ನು ತೋರಿಸಿ ಇದರಲ್ಲಿ ನೀನಿರುವಂತಹ ಗ್ರೀಸ್ ದೇಶವನ್ನು ತೋರಿಸು ಅಂತ ಹೇಳಿದ. ಆ ಜಮೀನ್ದಾರ ಸಾಕಷ್ಟು ಕಷ್ಟಪಟ್ಟು ಗ್ರೀಸ್ ದೇಶವನ್ನು ತೋರಿಸಿದ. ಆಗ ನೀನಿರುವಂತಹ ನಗರವನ್ನು ತೋರಿಸು ಅಂದ. ಅವಾಗ ಏನೇನೋ ತೊಂದರೆ ತಗೊಂಡು ಅವನು ತಾನಿರುವಂತಹ ನಗರವನ್ನು ತೋರಿಸಿದ. ಆಗ 3ನೇ ಪ್ರಶ್ನೆ ಕೇಳಿದ. ಜಮೀನ್ದಾರನೇ, ಈ ನಕ್ಷೆಯಲ್ಲಿ ನನ್ನ ಮನೆ, ನಿನ್ನ ಆಸ್ತಿ, ನಿನ್ನ ಮನೆಯನ್ನು ತೋರಿಸು ಅಂತ ಹೇಳಿದ. ಆವಾಗ ಜಮೀನ್ದಾರನಿಗೆ ತೋರಿಸಲಿಕ್ಕೆ ಆಗದೆ ಸೋಲನ್ನು ಒಪ್ಪಿಕೊಂಡ. ಆಗ ಸಾಕ್ರೆಟಿಸ್ ಜಮೀನ್ದಾರನಿಗೆ ಹೇಳಿದ, ಜಗತ್ತಿನ ಒಂದು ನಕ್ಷೆಯಲ್ಲಿ ನಿನ್ನ ಆಸ್ತಿ, ಅರಮನೆ, ನಿನ್ನ ವೈಭವವನ್ನು ನೀನು ಗುರುತಿಸಲಾರದೆ ಹೋದೆ. ಅದಕ್ಕಾಗಿ ಬಗ್ಗೆ ಯಾವುದೇ ರೀತಿ ಅಹಂಕಾರ ಪಡಬಾರ್ದು ಅಂತ ಹೇಳೋದು. ಆಗ ಜಮೀನ್ದಾರನ ಅಹಂಕಾರ ಎಲ್ಲವೂ ಇಲ್ಲದ ಹೋಯಿತು. ಈ ಕಥೆಯ ನೀತಿ ಏನು ಅಂದ್ರೆ, ಭಗವಂತ ರೂಪಿಸಿದಂತಹ ಈ ಜಗತ್ತಿನಲ್ಲಿ ಆಸ್ತಿ ಹಣ ಸಂಪತ್ತು ವೈಭವ ಎಲ್ಲಾನು ಭಗವಂತ ಕೊಡುಗೆನೆ ಆಗಿದೆ. ಇದರಲ್ಲಿ ಇದು ನಿನ್ನದು, ನಾನೇ ದೊಡ್ಡವನು ಅನ್ನುವಂತಹ ಅಹಂಕಾರವನ್ನು ಬಿಟ್ಟು ಸರಳತೆಯಿಂದ ಸಜ್ಜನತೆಯಿಂದ ನಾವು ವ್ಯವಹಾರ ಮಾಡಲಿಕ್ಕೆ ಕಲಿತಾಗ ಜಗತ್ತು ತುಂಬಾ ಸುಂದರ ಎನಿಸುತ್ತದೆ. ಧನ್ಯವಾದಗಳು.
ಅನುಶ್ರೀ ಹೇಳಿದಂತ ಕತೆ ತುಂಬಾ ಅದ್ಭುತವಾಗಿತ್ತು ಅಲ್ಲ. ಈ ಭಗವಂತ ರೂಪಿಸಿದ ಈ ಜಗತ್ತಿನಲ್ಲಿ ಈ ಆಸ್ತಿ ಪಾಸ್ತಿ ಇರಬಹುದು, ಧನ ಕನಕ ವೈಭವ ಎಲ್ಲ ಆ ಭಗವಂತನ ಕೊಡುಗೆನೆ. ಆದ್ರಿಂದ ಇದು ನನ್ನದು, ನಾನೇ ದೊಡ್ಡವನು, ನಾನೇ ಅದ್ಭುತವಾದವನು ಅನ್ನುವಂತ ಅಹಂಕಾರವನ್ನ ನಾವು ಯಾವತ್ತೂ ಇಟ್ಕೊಳ್ಬಾರದು. ಎಲ್ಲವೂ ಭಗವಂತನ ಕೊಡುಗೆ, ಎಲ್ಲವೂ ದೇವರಿಂದ ಸೃಷ್ಟಿಯಾದದ್ದು, ಎಲ್ಲರೂ ಅಣ್ಣ ತಮ್ಮಂದಿರಂತೆ ಎಂದು ಅರ್ಥೈಸಿಕೊಂಡು ಬದುಕಿದಾಗ ನಾವು ಎಲ್ಲರೊಡನೆ ಕೂಡಿ ಸಾಮರಸ್ಯದಿಂದ ಬದುಕಲು ಸಮರ್ಥರಾಗುತ್ತೇವೆ. ಆದ್ದರಿಂದ ಬನ್ನಿ ಕೇಳುಗರೆ, ಅಹಂಕಾರವನ್ನ ತ್ಯಜಿಸಿ ಸರಳತೆಯಿಂದ ಸಜ್ಜನಿಕೆಯಿಂದ ವ್ಯವಹಾರ ಮಾಡಲಿಕ್ಕೆ ನಾವು ಯಾವಾಗ ಕಲಿತೀವೋ, ಇಂತಹ ಅಹಂಕಾರ ರಹಿತರು ಈ ಜಗತ್ತಿನಲ್ಲಿ ತುಂಬಿಕೊಂಡಾಗ ಈ ಜಗತ್ತು ಬಹಳಷ್ಟು ಸುಂದರವಾಗುತ್ತದೆ. ಆದ್ದರಿಂದ ಅಹಂಕಾರ ಮನುಷ್ಯನಿಗೆ ಒಳ್ಳೆಯದಲ್ಲ. ಅಹಂಕಾರವನ್ನ ತ್ಯಜಿಸಿ ಇದು ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಭಾವನೆಯನ್ನು ಹೊಂದಿ ಬದುಕಿದಾಗ ಎಲ್ಲರ ಬದುಕು ಸುಂದರವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾರ್ಮಿಕವಾದ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.
ಚಿನ್ನದ ಚನ್ನುಡಿಗೆ ಅಮೃತ ಸಿಂಚನ.